ನಿನ್ನೆ ಮೂರನೆಯ ಶ್ಲೋಕದ ಟೀಕೆಯನ್ನು ನೋಡಿದ್ವಿ. ನಾಲ್ಕನೇ ಶ್ಲೋಕ ಮತ್ತು ಅದರ ಟೀಕೆ. ನಾಲ್ಕನೇ ಶ್ಲೋಕಕ್ಕೆ ಸಣ್ಣ ಅವತರಣಿಕೆಯನ್ನು ಕೊಟ್ಟಿದ್ದಾರೆ. ಏವಂ ಹರಿಹರಯೋ ಸ್ತುತ್ಯತ್ವಂ ಸಫಲಸ್ತುತಿಕತ್ವಂ ಚ ನಿರೂಪ್ಯ ಯೇ ಕೇಚಿತ್ ಪಾಪೀಯಾಂಸಃ ತಸ್ಯ ಸದ್ಭಾವೇಪಿ ವಿವದಂತೆ ತನ್ನಿರಾಕುರ್ವನ್ ಸ್ತೌತಿ. ಮೊದಲು ಮೂರು ಶ್ಲೋಕದಲ್ಲಿ ಅರ್ಥಪೂರ್ಣವಾ ಸ್ತುತಿ ಮಾಡುವುದು ಅಂತ ಒಂದು, ಫಲೀಯಾನ್ ಫಲೀಯಾನ್ ಅಂದ್ರೆ ಅಲ್ಲ ಫಲವತ್, ಫಲವತ್ ಅಂದ್ರೆ ಫಲವು ಸಿಗುತ್ತಾ ಅಂತ ಅನ್ನೋದು. ಸ್ವಲ್ಪ ಈ ಸ್ತುತಿ ಮಾಡೋದ್ರಿಂದ ಏನಾದರೂ ಪ್ರಯೋಜನ ಇದೆಯೇ ಅಂತನ್ನೋದನ್ನೆಲ್ಲ ಹಿಂದಿನ ಮೂರು ಶ್ಲೋಕದಲ್ಲಿ ಚರ್ಚೆ ಮಾಡಿದ್ದಾಯಿತು. ಈಗ ಇದಕ್ಕೂ ಮೀರಿ ಒಂದಿಷ್ಟು ಜನ ಕುತರ್ಕಗಳನ್ನು ಮಾಡ್ತಾರೆ. ಆ ಕುತರ್ಕಗಳನ್ನು ಮೊದಲು ಏನಾ ಕುತರ್ಕಗಳು ಅಂತ ತೋರಿಸಿ ಅದನ್ನು ನಿರಾಕರಣೆ ಮಾಡ್ತಾರೆ. ಓಂ ತವೈಶ್ವರ್ಯಜಗದುದಯ ರಕ್ಷಾ ಪ್ರಲಯಕೃತ್ ತ್ರಯೀ ವಸ್ತು ವ್ಯಸ್ತಂತೆ ಸೃಷು ಗುಣಭಿನ್ನಾಸು ತನುಷು ಅಭವ್ಯಾನಾಮಸ್ಮಿನ್ ವರದ ರಮಣೀಯಾಂ ರಮಣೀಂ ವಿಹಂತುಂ ವ್ಯಾಕ್ರೋಶೀಂ ವಿದಧತ ಇಹೈಕೆ ಜಡಧಿಯಃ. ಸರಳಾರ್ಥ ಮೊದಲು, ತವ ಐಶ್ವರ್ಯಂ ಯತ್ ತತ್ ಜಗತ್ ಉದಯ ರಕ್ಷಾ ಪ್ರಲಯ ಕೃತ್. ನಿನ್ನ ಐಶ್ವರ್ಯವೇನಿದೆಯಲ್ಲ ಅದು ಜಗತ್ತಿನ ಉತ್ಪತ್ತಿ ಸ್ಥಿತಿ ಮತ್ತು ನಾಶವನ್ನು ಮಾಡುವಂಥದ್ದು. ತ್ರಯೀ ವಸ್ತು ವ್ಯಸ್ತಂ, ತ್ರಯೀ ಅಂದರೆ ವೇದ ವೇದವಾಣಿ, ವೇದ ಇಲ್ಲದೆ ಹೋದರೆ ಸೃಷ್ಟಿಯೂ ಆಗಲ್ಲ ಸ್ಥಿತಿಯೂ ಆಗಲ್ಲ ನಾಶವೂ ಆಗಲ್ಲ. ತ್ರಯೀ ವಸ್ತು ವ್ಯಸ್ತಂ, ವೇದ ವಸ್ತುವಿನಿಂದ ಕೂಡಿರುವಂಥದ್ದು ಯಾವುದು? ನಿನ್ನ ಮೂರು ರೂಪಗಳು. ಮೂರು ರೂಪಗಳನ್ನು ತಗೊಂಡು ಸೃಷ್ಟಿ ಸ್ಥಿತಿ ಲಯವನ್ನು ಮಾಡುತ್ತೀಯೇ. ಸೃಷ್ಟಿಗೋಸ್ಕರ ರಜೋಗುಣ ಪ್ರಧಾನವಾದಂತಹ ಬ್ರಹ್ಮನ ರೂಪ, ಸ್ಥಿತಿಯನ್ನು ಮಾಡಲಿಕ್ಕೋಸ್ಕರವಾಗಿ ಸತ್ವಗುಣ ಪ್ರಧಾನವಾದಂತಹ ವಿಷ್ಣು ರೂಪ, ಲಯವನ್ನು ಮಾಡಲಿಕ್ಕೋಸ್ಕರವಾಗಿ ಪ್ರಲಯವನ್ನು ಮಾಡಲಿಕ್ಕೋಸ್ಕರವಾಗಿ ತಮೋಗುಣ ಪ್ರಧಾನವಾದಂತಹ ರುದ್ರ ಶಿವರೂಪ ಇದನ್ನ ಧರಿಸುತ್ತೀಯೇ. ಅಭವ್ಯರು, ಅಭವ್ಯರು ಒಂದಿಷ್ಟು ಜನ ಅವರ ಬುದ್ಧಿ ಪರಿಪಕ್ವವಾಗಿಲ್ಲ, ಇಂತಹ ಜನ ರಮಣೀಯಾಂ ಅರಮಣೀಂ ವ್ಯಾಕ್ರೋಶೀಂ ವಿದಧತೆ. ನೋಡಲಿಕ್ಕೆ ರಮಣೀಯ, ಇದರ ತರ್ಕ, ಆದರೆ ನಿಜವಾಗಲೂ ಅರಮಣಿ, ಕೆಟ್ಟದನ್ನ ತರುವಂತಹ ತರ್ಕವನ್ನ ಅವರು ಮುಂದಿಡ್ತಾ ಇದ್ದಾರೆ. ಯಾರು? ಜಡ ಜಡಧೀಗಳು. ಇದು ಎರಡು ತರ ಅರ್ಥ ಮಾಡಿದ್ದಾರೆ. ಸರಳ ಅರ್ಥವನ್ನ ಹೇಳ್ತಾ ಇದ್ದೀನಿ, ಮುಂದೆ ಇನ್ನೊಂದು ಅರ್ಥವನ್ನ ಹೇಳಿದ್ದಾರೆ, ನೀವೇ ನೋಡ್ತೀರಿ. ಇದು ಇದರ ಸರಳ ಅರ್ಥ. ಏನು ಏನ ತರ್ಕಗಳು ಅಂತ ಅನ್ನೋದು ಮುಂದಿನ ಶ್ಲೋಕದಲ್ಲಿ. ಈಗ ಇಷ್ಟರ ಟೀಕೆಯನ್ನು ನೋಡೋಣ. ತವೇತಿ ಹೇ ವರದ ಈಪ್ಸಿತಪ್ರದ ಯತ್ ತವ ಐಶ್ವರ್ಯಂ ತತ್ ವಿಹಂತುಂ ನಿರಾಕರ್ತುಂ ಏಕೇ ಜಡಧಿಯಃ ಕೇಚಿನ್ ಮಂದಬುದ್ಧಯಃ ವ್ಯಾಕ್ರೋಶೀನ್ ವಿದಧತೆ. ಹೇ ವರದನೆ, ಈಪ್ಸಿತಪ್ರದ, ನಾವು ಕೇಳಿದಂತಹ ಶ್ರೇಷ್ಠ ವಸ್ತುಗಳನ್ನು ಕೊಡುವಂಥವನೇ, ತವ ಐಶ್ವರ್ಯಂ ವಿಹಂತುಂ, ನಿನ್ನ ಯಾವ ಐಶ್ವರ್ಯವಿದೆಯೋ, ಈಶ್ವರ ಭಾವವಿದೆಯೋ ಅದನ್ನ ಕಡಿಮೆ ಮಾಡಲಿಕ್ಕೆ ಅಥವಾ ಅದನ್ನ ಅಲ್ಲಗಳೆಯಲಿಕ್ಕೆ ಒಂದಿಷ್ಟು ಜನ ಮಂದಬುದ್ಧಿಗಳು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಯಾವ ಏನನ್ನ ಮಾಡಿ ಪ್ರಯತ್ನ ಮಾಡ್ತಾರೆ? ವ್ಯಾಕ್ರೋಶಿಯನ್ನ ಮಾಡಿ. ವ್ಯಾಕ್ರೋಶಿ ಅಂದ್ರೇನು? ಮುಂದೆ ಹೇಳ್ತಾರೆ. ಸಾಕ್ಷೇಪಂ ಉಚ್ಚೈಹಿ ಭಾಷಣಂ ಆಕ್ರೋಶಃ ತಸ್ಯ ವ್ಯತಿಹಾರಃ ವ್ಯಾಕ್ರೋಶಿ. ಆಕ್ಷೇಪವನ್ನ ಮಾಡಿಕೊಂಡು ಜೋರಾಗಿ ಮಾತಾಡೋದು, ಅದು ದುಷ್ಟರ ಲಕ್ಷಣ. ಅದು ಕೆಟ್ಟದನ್ನು ಹೇಳ್ತಾ ಇದ್ದೀನಿ ಅನ್ನೋದು ಗೊತ್ತಾಗೋದಿಲ್ಲ, ಅಥವಾ ಗೊತ್ತಿದ್ರೂ ಗಟ್ಟಿಯಾಗಿ ಮಾತಾಡ್ತಾರೆ. ಇನ್ನೊಬ್ಬರನ್ನ ಅವರ ವಾಗ್ಝರಿಯಿಂದಲೇ ಹೆದರಿಸಲಿಕ್ಕೆ ಜೋರಾಗಿ ಮಾತಾಡ್ತಾರೆ. ಸಾಕ್ಷೇಪಂ ಉಚ್ಚೈ ಭಾಷಣಂ ಆಕ್ರೋಶ ತಸ್ಯ ವ್ಯತಿಹಾರ. ವ್ಯತಿಹಾರ ಏನು ಅಂತ ಮುಂದೆ ಹೇಳಿದ್ದಾರೆ. ಅನ್ಯೇನ ಕರ್ತುಂ ಆರಬ್ಧಂ ಅನ್ಯಃ ಕರೋತಿ ಅನ್ಯೇನ ಚ ಅನ್ಯಃ ಇತಿ ಕರ್ಮ ವ್ಯತಿಹಾರ. ಒಬ್ಬ ಏನೋ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ, ಇನ್ನೊಬ್ಬ ಅದಕ್ಕೆ ಧ್ವನಿಗೂಡಿಸಿ ಹೌದು ಹೌದು ಅಂತ ಹೇಳಿ ಇನ್ನೊಂದು ತರ್ಕವನ್ನ ಹೇಳ್ತಾನೆ. ಮೂರನೆಯವನು ಈ ಇಬ್ಬರನ್ನ ಕೇಳಿ ಇನ್ನೊಂದು ಮೂರನೇಕ್ಕೂ ತರ್ಕವನ್ನ ಹೇಳ್ತಾನೆ. ಇವರು ಎಲ್ಲರೂ ಕೂಡ ಜೋರಾಗಿ ಸತ್ಪುರುಷರ ಮಾತುಗಳನ್ನ ಅಲ್ಲಗಳೆಯಲಿಕ್ಕೆ ಈ ತರಹ ಮಾಡ್ತಾರೆ. ವ್ಯಾಕ್ರೋಶಿ ವಿದಧತಿ. ವ್ಯತಿಹಾರ ಅಂದ್ರೆ ಒಬ್ಬನು ಶುರು ಮಾಡಿದ್ದು ಇನ್ನೊಬ್ಬನು ಮುಂದುವರಿಸೋದು, ಇನ್ನೊಬ್ಬನು ಶುರು ಮಾಡಿದ್ದು ಮತ್ತೊಬ್ಬನು ಮುಂದುವರಿಸೋದು ಇತ್ಯಾದಿ. ಒಂದು ಒಂದಿಷ್ಟು ವ್ಯಾಕರಣದ ವಿಷಯಗಳು, ಇದನ್ನು ಬಿಡೋಣ. ತಾಂ ವ್ಯಾಕ್ರೋಶೀಂ ಅಹಮಹಮಿಕಯ ಕುರ್ವತೆ ಯತ್ ಸರ್ವಪ್ರಮಾಣ ಸರ್ವಪ್ರಮಾಣ ಪ್ರಮಿತಂ ತದಪಿ ಜಿಘಾಂಸಂತಿ ಇತಿ ಯತ್ತದ್ಭ್ಯಾಂ ಮಂದಬುದ್ಧಿತ್ವಂ ದ್ಯೋತಿತಂ. ಈ ವ್ಯಾಕ್ರೋಶಿಯನ್ನ ಅಂದರೆ ಒಬ್ಬರೊಬ್ಬರು ಕುತರ್ಕವನ್ನು ಪುಷ್ಟಿ ಮಾಡುವಂತಹ ಕೆಲಸವನ್ನ ಅಹಮಹಮಿಕಯ ನಾನು ಮುಂದು ತಾನು ಮುಂದು ಅಂತ ಕುರುವತೆ, ಅಹಮಹಮಿಕಯ ಕುರುವತೆ ನಾನು ಮುಂದು ತಾನು ಮುಂದು ಅಂತ ಮಾಡ್ತಾ ಇರ್ತಾರೆ. ಯತ್ ಸರ್ವಪ್ರಮಾಣ ಪ್ರಮಿತಂ ತದಪಿ ಜಿಘಾಂಸಂತಿ. ಶ್ರುತಿ ಸ್ಮೃತಿ ಅನುಭವ ಎಲ್ಲ ಪ್ರಮಾಣಗಳಿಂದ ಸಾಧಿಸಲ್ಪಟ್ಟಂತಹ ವಸ್ತುವನ್ನು, ಬ್ರಹ್ಮ ವಸ್ತುವನ್ನು, ಬ್ರಹ್ಮನ ಐಶ್ವರ್ಯವನ್ನು ಅಲ್ಲಗಳೆಯುತ್ತಾರೆ. ಯತ್ತದ್ಭ್ಯಾಂ ಮಂದಬುದ್ಧಿತ್ವಂ ದ್ಯೋತಿತಂ. ಓ, ಹೆಂಗೂ ಹೇಳ್ತಾರೆ ನೋಡಿ ಅಂತ ಹೇಳಿದ್ರೆ ಎಂಥ ಮೂರ್ಖರು ಇವರು ಅಂತ ಹೇಳಿದಂಗೆ. ಅತ ಈಗ ಇದು ಒಂದಿಷ್ಟು ವ್ಯಾಕರಣದ ವಿಷಯ ಬಿಡೋಣ. ನಹಿ ತದ್ ವ್ಯಾಕ್ರೋಶಿ ವಿಧಾನಾತ್ ತವ ಐಶ್ವರ್ಯ ವ್ಯಾಘಾತ. ಆಕಾಶವನ್ನು ನೋಡಿ ಯಾರಾದರೂ ಉಗಿದ್ರೆ ತನ್ನ ಮುಖದ ಮೇಲೆ ಬೀಳುತ್ತೆ, ಸೂರ್ಯನ ನೋಡಿ ಉಗಿದ್ರೆ ತನ್ನ ಮುಖದ ಮೇಲೆ ಬೀಳುತ್ತೆ. ಅದೇ ತರಹ ಇವರು ಎಷ್ಟೇ ಕುತರ್ಕಗಳನ್ನು ಮಾಡಲಿ, ಆ ಕುತರ್ಕ ಮಾಡಿದ್ದರಿಂದ ನಿನ್ನ ಐಶ್ವರ್ಯಕ್ಕೆ ಏನು ಕುಂದು ಬರಲಿಲ್ಲ, ಅವರನ್ನವರು ಅವಮಾನ ಮಾಡಿಕೊಂಡ ಹಾಗೆ. ತೇಷಾಮೇವ ಅಧಃಪಾತ ಇತ್ಯರ್ಥ. ಅವರದ್ದೇ ಅಧಃಪತನ ಇದರಲ್ಲಿ. ಕೀದೃಶಂ ತವ ಐಶ್ವರ್ಯಂ, ನಿನ್ನ ಐಶ್ವರ್ಯವನ್ನು ಅಲ್ಲಗಳೆಯಲಿಕ್ಕೆ ಅಂತ ಹೇಳಿದ್ಮೇಲೆ ನಿನ್ನ ಐಶ್ವರ್ಯ ಎಂಥದ್ದು? ಜಗದುದಯ ರಕ್ಷಾ ಪ್ರಲಯಕೃತ್ ಜಗತಃ ಆಕಾಶಾದಿ ಪ್ರಪಂಚ ಜಾತಸ್ಯ ಉದಯಂ ಸೃಷ್ಟಿ ರಕ್ಷಾಂ ಉದಯಂ ಸೃಷ್ಟಿಂ ರಕ್ಷಾಂ ಸ್ಥಿತಿಂ ಪ್ರಲಯಂ ಸಂಹಾರಂ ಚ ಕರೋತಿ ಇತಿ ತಥಾ. ನಿನ್ನ ಐಶ್ವರ್ಯ ಎಂಥದ್ದು ಅಂದರೆ ಜಗತ್ತಿನ ಉತ್ಪತ್ತಿ, ಸ್ಥಿತಿ, ಲಯ ಇವ ಮೂರು ಕೆಲಸಗಳನ್ನು ಮಾಡುವಂಥದ್ದು. ನಿನ್ನ ಈಶ್ವರ ಭಾವವಿಲ್ಲದೆ ಹೋದರೆ ಸೃಷ್ಟಿಯೂ ಆಗ್ತಾ ಇರಲಿಲ್ಲ, ಸ್ಥಿತಿಯೂ ಆಗ್ತಾ ಇರಲಿಲ್ಲ, ಪ್ರಲಯವೂ ಆಗ್ತಾ ಇರಲಿಲ್ಲ. ಅನೇನ ಅನುಮಾನಮುಕ್ತಂ, ಇದು ಒಂಥರದ ಪ್ರಮಾಣ ತರ್ಕದಲ್ಲಿ, ಅನುಮಾನ ಪ್ರಮಾಣ ಅಂತ. ತಚ್ಚ ಅಜನ್ಮಾನುಲೋಕಾಃ ಇತ್ಯತ್ರ ವ್ಯಕ್ತಂ ವಕ್ಷ್ಯತೆ. ಈ ತರ್ಕವನ್ನು ಅಂದರೆ ಸಿದ್ಧಾಂತಿಗಳ ಒಳ್ಳೆಯ ತರ್ಕವನ್ನು ಅಜನ್ಮಾನುಲೋಕಾಃ ಎಂಬ ಶ್ಲೋಕದಲ್ಲಿ ಮುಂದುವರಿಯುತ್ತೆ. ತಥಾ ತ್ರಯಿ ವಸ್ತು ತ್ರಯ್ಯಾಃ ತ್ರಯಾಣಾಂ ವೇದಾನಾಂ ತಾತ್ಪರ್ಯೇಣ ಪ್ರತಿಪಾದ್ಯಂ ವಸ್ತು ಸರ್ವೇ ವೇದಾಃ ಯತ್ಪದಮಾವನಂತಿ ಇತಿ ಶ್ರುತೇಃ. ಮತ್ತು ನೀನು ನಿನ್ನ ಐಶ್ವರ್ಯ ಎಂಥದ್ದು ಅಂದ್ರೆ ಇದೊಂದು ಬೇರೆ ತರ ಹೇಳ್ತಾ ಇದ್ರೆ ನಿನ್ನ ಐಶ್ವರ್ಯ ಎಂಥದ್ದು ಅಂದ್ರೆ ತ್ರಯಿ ವಸ್ತುವು ನಿನ್ನ ಐಶ್ವರ್ಯ. ತ್ರಯಾಣಾಂ ವೇದಾನಾಂ ತಾತ್ಪರ್ಯೇಣ ಪ್ರತಿಪಾದ್ಯಂ, ಮೂರು ವೇದಗಳು ತತ್ಪರತೆಯಿಂದ ಹೇಳುವಂಥದ್ದು ನಿನ್ನ ಬಗ್ಗೆಯೇ. ಈ ಪ್ರತ್ಯಕ್ಷ, ಅನುಮಾನ, ಆಗಮ ಇವೆಲ್ಲವನ್ನು ಪ್ರಮಾಣಗಳು ಅಂತ ಒಪ್ಪಿದ್ದಾರೆ. ಪ್ರತ್ಯಕ್ಷ ಅಂದರೆ ಬೆಂಕಿ ಸುಡುತ್ತೆ ಅಂತ ಹೇಳೋದನ್ನ ನಾವು ಪ್ರತ್ಯೇಕವಾಗಿ ಅನುಮಾನದಿಂದ ಸಿದ್ಧಿ ಮಾಡಬೇಕಾಗಿಲ್ಲ. ಬೆಂಕಿಯನ್ನು ಹೋಗಿ ಮುಟ್ಟಿದ್ರೆ ಗೊತ್ತಾಗುತ್ತೆ, ಕೈ ಸುಡುತ್ತೆ ಅಂತ. ಇದು ಪ್ರತ್ಯಕ್ಷ ಪ್ರಮಾಣ. ಅನುಮಾನ ಪ್ರಮಾಣ, ಅನುಮಾನ ಅದಕ್ಕೆ ಒಂದು ಪ್ರಕ್ರಿಯೆಯನ್ನು ಹೇಳ್ತಾರೆ. ಏನು ಅನುಮಾನ ಪ್ರಮಾಣ ಅಂದ್ರೆ ಪ್ರತ್ಯಕ್ಷದ ಆಧಾರದ ಮೇಲೆ ಅನುಮಾನವನ್ನು ಮಾಡುತ್ತಾನೆ, ಹೀಗಿರಬಹುದು ಅಂತ. ಅನುಮಾನ ಅಂತಂದ್ರೆ ಕನ್ನಡದ ಅನುಮಾನ ಅಲ್ಲ ಇದು, ಸಂಸ್ಕೃತದ ಅನುಮಾನ ಅಂದ್ರೆ ಪ್ರತ್ಯಕ್ಷವನ್ನ ನೋಡಿ ಮಾನವನ್ನ ಮಾಡ್ತಾನೆ. ಮಾನ ಅಂತಂದ್ರೆ ತಿಳುವಳಿಕೆಯನ್ನು ಪಡೆಯುತ್ತಾನೆ. ಅವನಿಗೆ ಏನು ತನ್ನ ಮನೆ ಅಡಿಗೆ ಮನೆಯಲ್ಲಿ ನೋಡಿದ್ದಾನೆ, ಹೊಗೆ ಇದೆ, ಬೆಂಕಿ ಇದ ಕಡೆ ಹೊಗೆ ಇದೆ ಅಂತಂಬುದು ಮನೆಯಲ್ಲಿ ನೋಡಿದ್ದಾನೆ, ಅಥವಾ ಎಲ್ಲೋ ಒಂದ್ ಕಡೆ ಕಟ್ಟಿಗೆಯನ್ನು ಸುಡುವಂತಹ ಜಾಗದಲ್ಲಿ ನೋಡಿದ್ದಾನೆ ಎಲ್ಲಿ ಬೆಂಕಿ ಇದೆಯೋ ಅಲ್ಲಿ ಹೊಗೆ ಇದೆ ಅಂತ. ಇನ್ನೊಂದು ಕಡೆ ಹೋಗಿ ಒಂದು ಗುಡ್ಡವನ್ನು ನೋಡ್ತಾನೆ, ಗುಡ್ಡದ ಮೇಲೆ ದೊಡ್ಡ ಹೊಗೆ ಕಾಣಿಸ್ತಾ ಇದೆ ದೊಡ್ಡದಾಗಿ. ಅದನ್ನು ನೋಡಿ ಅನುಮಾನವನ್ನು ಮಾಡ್ತಾ ಇದ್ದಾನೆ, ಏನು ಗುಡ್ಡದಲ್ಲಿ ಖಂಡಿತವಾಗಿ ಬೆಂಕಿ ಇದೆ. ಅದರ ಪ್ರಕ್ರಿಯೆ ಏನು ಅಂತಂದ್ರೆ, ನಮ್ಮ ಮನೆಯಲ್ಲಿ ನಾನು ಅಥವಾ ಬೇರೆ ಎಲ್ಲೋ ಒಂದು ಕಡೆ ನಾನು ಕಟ್ಟಿಗೆಯನ್ನು ಸುಡುವಾಗ ಹೊಗೆಯನ್ನು ನೋಡಿದ್ದೆ, ಅಂದ್ರೆ ಎಲ್ಲಿ ಹೊಗೆ ಇದೆಯೋ ಅಲ್ಲಿ ಬೆಂಕಿ ಇರಬೇಕು ಅಂತನ್ನುವುದು ಅವನಿಗೆ ಗೊತ್ತಿದೆ. ಈ ಕಾರಣದಿಂದ ಪ್ರತ್ಯಕ್ಷವನ್ನ, ಪ್ರತ್ಯಕ್ಷ ಇರುವುದು ಬರೀ ಹೊಗೆ, ಅದರಿಂದ ಅನುಮಾನವನ್ನು ಹೇಳ್ತಾನೆ. ಇನ್ನೊಂದಿರೋದು ಆಗಮ. ಆಗಮ ಏನು, ನಮ್ಮ ವೇದ ಇತ್ಯಾದಿ ಶಾಸ್ತ್ರಗಳು ಅವರಿಂದ ಅಥವಾ ವೇದ ವಿತ್ತುಗಳಿಂದ ಅಥವಾ ಅನುಭವಸ್ಥರಿಂದ ಬರುವಂತಹ ಮಾತುಗಳು, ಅದು ಪ್ರಮಾಣ ಆಗುತ್ತೆ. ಅದನ್ನು ಆಗಮ ಪ್ರಮಾಣ ಅಂತ ಹೇಳ್ತಾರೆ. ಇಲ್ಲಿ ಹಿಂದೆ ಅನುಮಾನವನ್ನ ಹೇಳಿದ್ರು, ನಿನ್ನ ಐಶ್ವರ್ಯದಿಂದಲೇ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಆಗುತ್ತೆ ಅಂತ ಹೇಳಿದ್ರು. ಅದನ್ನ ಮುಂದಿನ ಶ್ಲೋಕದಲ್ಲಿ ಅನುಮಾನವನ್ನ ಮುಂದುವರಿಸ್ತಾರೆ. ಇಲ್ಲಿ ಆಗಮವನ್ನ ಹೇಳ್ತಾ ಇದ್ದಾರೆ, ತ್ರಯಿ ವಸ್ತು ನಿನ್ನ ಐಶ್ವರ್ಯವು, ತ್ರಯಿ ವಸ್ತು ವೇದದಲ್ಲಿ ಪ್ರತಿಪಾದ್ಯನಾದಂಥವನು ನೀನು. ವೇದವು ಹೇಳ್ತಾ ಇರುವಂತಹ ಕಾರಣದಿಂದ ನಿನ್ನ ಐಶ್ವರ್ಯವು ಇದ್ದೇ ಇದೆ. ಸರ್ವೇ ವೇದಾಃ ಯತ್ ಪದಂ ಆಮನಂತಿ ಇತಿ ಶ್ರುತೇಹಿ, ಎಲ್ಲಾ ವೇದಗಳು ಯಾರ ಸ್ಥಿತಿಯ ಬಗ್ಗೆ ಹೇಳುತ್ತವೋ, ಪದಂ ಅಂದ್ರೆ ಸ್ಥಿತಿ ಅಂತ, ಅನೇನ ಆಗಮ ಪ್ರಮಾಣ ಉಕ್ತಂ ತಥಾ, ಇದರಿಂದ ಆಗಮ ಪ್ರಮಾಣವನ್ನು ಹೇಳಿದ್ದಾರೆ. ತಥಾ ಗುಣೈ ಸತ್ವರಜಸ್ತಮೋಭಿ ಲೀಲೋಪಾತೈ ಭಿನ್ನಾಸು ಪೃಥಕ್ಕೃತಾಸು, ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳನ್ನು ಸ್ವೀಕಾರ ಮಾಡಿದಂತೆ ಅಂತ ತಗೋಬೇಕು. ಈ ಮೂರು ರೂಪಗಳು ಬ್ರಹ್ಮ ವಿಷ್ಣು ರುದ್ರ ರೂಪಗಳು ನ ವಸ್ತುಗತ್ಯಾಭೇದ ಇತ್ಯರ್ಥ. ಅದು ಮತ್ತೆ ಅದೇನೆ, ವಸ್ತುತಃ ಏನೂ ಭೇದ ಇಲ್ಲ ಈ ತ್ರಿಮೂರ್ತಿಗಳಲ್ಲಿ, ಆದರೆ ಈ ಕೆಲಸ ನಡಿಬೇಕಾಗಿರುವ ಕಾರಣದಿಂದ ಸತ್ವಪ್ರಧಾನ ಒಂದು, ರಜಸ್ ಪ್ರಧಾನ ಇನ್ನೊಂದು, ತಮಸ್ಸು ಪ್ರಧಾನ ಇನ್ನೊಂದು ಅಂತ ಕಾಣಿಸ್ಕೊಳ್ಳೋದು. ತಿಸೃಷು ತನೂಷು ಬ್ರಹ್ಮ ವಿಷ್ಣು ಮಹೇಶ್ವರಾಖ್ಯಾಸು ಮೂರ್ತಿಷು ವ್ಯಸ್ತಂ ವಿವಿಚ್ಯ ನ್ಯಸ್ತಂ. ಮೂರು ಮೂರ್ತಿಗಳಲ್ಲಿ ನಿನ್ನ ಐಶ್ವರ್ಯ ಏನಿದೆಯೋ ಅದು ವಿಂಗಡಿಸಿ ಇಡಲ್ಪಟ್ಟಿದೆ. ವಿವಿಚ್ಯ ನ್ಯಸ್ತಂ ಪ್ರಕಟೀಕೃತಂ ಇತಿ ಯಾವತ್, ಪ್ರಕಟವಾಗಿದೆ ರೂಪ ಕಾಣಿಸುವುದು ಬ್ರಹ್ಮ ವಿಷ್ಣು ಮಹೇಶ್ವರರ ರೂಪ. ಉಪಲಕ್ಷಣಂ ಚೈತತ್ ಸರ್ವೇಷಾಂ ಅವತಾರಣಾಂ. ಬರೀ ಈ ಮೂರು ರೂಪಗಳು ಮಾತ್ರವಲ್ಲ, ಯಾವ ಯಾವ ಅವತಾರವನ್ನು ತಗೊಳ್ತಾನೋ ಭಗವಂತ ಅವೆಲ್ಲವನ್ನು ಇದರಲ್ಲಿ ಸೇರಿಸ್ಕೋಬಹುದು. ಯಾವ ಯಾವ ಸಮಯಕ್ಕೆ ಯಾವ ಯಾವ ರೂಪಗಳು ಬೇಕೋ ಆ ರೂಪಗಳಲ್ಲಿ ಅವತಾರವನ್ನ ಮಾಡ್ತಾನೆ ಭಗವಂತ. ಏತೇನ ಪ್ರತ್ಯಕ್ಷಂ ಪ್ರಮಾಣಂ ಉಕ್ತಂ. ಅವತಾರಗಳು ಪ್ರತ್ಯಕ್ಷದ ವಿಷಯ, ಯಾಕೆಂದ್ರೆ ಅದನ್ನು ನೋಡಿದವರಿದ್ದಾರೆ. ತೇನ ಸರ್ವಪ್ರಮಾಣ ಪ್ರಮಿತಂ. ಈ ಐಶ್ವರ್ಯ, ನಿನ್ನ ಐಶ್ವರ್ಯ ಏನಿದೆಯೋ ಅದು ಪ್ರತ್ಯಕ್ಷವಾಗಲಿ ಅನುಮಾನವಾಗಲಿ ಆಗಮವಾಗಲಿ ಎಲ್ಲಾ ಪ್ರಮಾಣಗಳಿಂದ ಸಿದ್ಧವಾಗುತ್ತೆ. ಅಂತಹ ನಿನ್ನ ಐಶ್ವರ್ಯವನ್ನ ಅಲ್ಲಗಳೆಯಲಿಕ್ಕೆ ಒಂದಿಷ್ಟು ಜನ ಮಂದಬುದ್ಧಿಗಳು ಹೊರಡುತ್ತಾರೆ ಅಂತ ಮುಂದೆ. ಕೀದೃಶಿ ವ್ಯಾಕ್ರೋಶಿ, ಎಂತಹ ವ್ಯಾಕ್ರೋಶಿಯನ್ನ ಹೇಳ್ತಾರೆ ಜನ ಅಂದ್ರೆ, ಅಸ್ಮಿನ್ ಅಭವ್ಯಾನಾಂ ಅಸ್ಮಿನ್ ತ್ರೈಲೋಕ್ಯೇಪಿ ನಾಸ್ತಿ ಭವ್ಯಂ ಭದ್ರಂ ಕಲ್ಯಾಣಂ ಯೇಷಾಂ. ಈ ತರ್ಕ ಯಾರು ಮಾಡ್ತಾ ಇದ್ದಾನೆ ಅಂತನ್ನೋದ್ರಿಂದ ಅವನೆಂಥವನು ಅಂತ ಗೊತ್ತಾಗುತ್ತೆ. ಅವನು ಒಳ್ಳೆಯದನ್ನ ಹೇಳ್ತಾ ಇದ್ರೆ ಅವನು ಮನಸ್ಸು ಚೆನ್ನಾಗಿದೆ, ಕೆಟ್ಟದನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ ಸಂಘ ಕೆಟ್ಟದಿದೆ, ಅವನು ಕೆಟ್ಟವನಾಗಿದ್ದಾನೆ. ಅಭವ್ಯರು ಅಂತ ಅಭವ್ಯರು ಮಾಡ್ತಾ ಇರುವಂತಹ ವ್ಯಾಕ್ರೋಶಿ ಇದು. ಅಭವ್ಯ ಅಂದ್ರೆ ಖಂಡಿತವಾಗಿ ಅವರಿಗೆ ಲೋಕದಲ್ಲಿ ಕಲ್ಯಾಣ ಆಗಲಿಕ್ಕಿಲ್ಲ. ನಾಸ್ತಿ ಭದ್ರಂ ಕಲ್ಯಾಣಂ ಯೇಷಾಂ. ಭಗವಂತನ ಐಶ್ವರ್ಯವನ್ನ ಅಲ್ಲಗಳೆದ್ರೆ ತಮ್ಮನ್ನ ತಾವು ಕೆಳಮುಖವಾಗಿ ಹೋಗುವಂತೆ ಮಾಡಿಕೊಳ್ತಾರೆ. ಅದಕ್ಕೋಸ್ಕರ ಅಭದ್ರರು, ಅವರು ಕಲ್ಯಾಣ ವಿರೋಧಿಗಳು, ತಮ್ಮ ಮಂಗಲವನ್ನೇ ನಾಶ ಮಾಡಿಕೊಳ್ತಾರೆ ಅವರು. ಅಭವ್ಯಾಹ ಅಭವ್ಯರು ಅವರು ರಮಣೀಯಾಂ ಮನೋಹರಾಂ ವಸ್ತುತಃ ತು ಅರಮಣೀಂ ಅಮನೋಹರಾಂ. ಕೇಳಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಯಾರ್ದು ಅಂಕುಶ ಇಲ್ಲ ಅಂತ ಹೇಳಿದ್ರೆ ಎಲ್ರಿಗೂ ಖುಷಿನೇ. ಆದರೆ ಅದರಿಂದ ಏನಾಗುತ್ತೆ, ಅಧಃಪತನ ಆಗುತ್ತೆ. ಅದಕ್ಕೋಸ್ಕರ ಅದು ವಸ್ತುತಃ ಅಮನೋಹರ, ನೋಡಲಿಕ್ಕೆ ಮನೋಹರವಾದಂತಹ ತರ್ಕಗಳು ಎಲ್ಲ ವಿಜ್ಞಾನ ಇತ್ಯಾದಿಯಿಂದ ಈ ನಡುವೆ ಮಾಡ್ತಿರುವಂತಹ ತರ್ಕಗಳೆಲ್ಲವೂ ಕೂಡ ಇದಕ್ಕೆ ಸೇರುವುದು. ಅಮನೋಹರೆಯಲ್ಲಿ ಮನೋಹರ ಬುದ್ಧಿ ಭ್ರಾಂತಿ ಅಭಾಗ್ಯ ಅತಿಶಯಾತ್ ತೇಷಾಂ ಇತ್ಯರ್ಥ. ಅಮನೋಹರದಲ್ಲಿ ಮನೋಹರ ಬುದ್ಧಿ ನಿಜವಾಗ್ಲೂ ಕೆಟ್ಟದ್ದು, ಆದರೆ ಅದನ್ನು ಒಳ್ಳೆಯದು ಅಂತ ಸ್ವೀಕಾರ ಮಾಡ್ತಾನೆ. ಯಾಕೆ? ಅವನ ಹಣೆ ಬರಹ ಅಂತದ್ದು. ಅಭಾಗ್ಯ ಅತಿಶಯ, ಅಭಾಗ್ಯ ತುಂಬಾ ಜಾಸ್ತಿ ಆಗಿದೆ. ನಿನ್ನೆ ಕೂಡ ನಾವು ನೋಡಿದ್ವಿ, ಯಾರು ಭಗವಂತ ಯಾರನ್ನ ಮೇಲೆತ್ತಬೇಕು ಅಂತಿದ್ದಾನೋ, ಉನ್ನಿಷತೆ ಸಾಧು ಕರ್ಮಕಾರಯತಿ, ಅವನಿಂದ ಒಳ್ಳೆಯ ಕೆಲಸವನ್ನು ಮಾಡಿಸ್ತಾನೆ. ಇವರ ಭಾಗ್ಯ ಈ ತರಹ ಕೆಟ್ಟದನ್ನೇ ಮಾಡ್ತಾ ಇದ್ದಾರೆ. ಹರಿಪಕ್ಷೆ ಏವಂ, ಇದು ವಿಷ್ಣು ಪರವಾದ ಟೀಕೆ, ಅದು ಕೂಡ ಹೀಗೇ ಇದೆ. ಸ್ವಲ್ಪ ಹೆಚ್ಚು ಹೇಳಿದಾದರೆ, ಅಥವಾ ಅಸ್ಮಿನ್ ಸ್ಥಗೈಶ್ವರ್ಯೇ ಅಭವ್ಯಾನಾಂ ಮಧ್ಯೆ ಜಡಧಿಯಃ ಜಡಮತೇ ಅತ್ಯಂತಂ ಅಪಕೃಷ್ಟಸ್ಯ ಇತ್ಯರ್ಥ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡಿದ್ದಾರೆ. ಜಡಧಿಯ ಅಂತನ್ನೋದು ಜಡಧೀಗಳು ಅಂತ ಪ್ರಥಮ ವಿಭಕ್ತಿ ಬಹುವಚನ ಆಗುತ್ತೆ. ಇನ್ನೊಂದೇನಂದ್ರೆ ಷಷ್ಠಿ ವಿಭಕ್ತಿ ಏಕವಚನ ಆಗುತ್ತೆ. ಷಷ್ಠಿ ವಿಭಕ್ತಿ ಏಕವಚನದಲ್ಲಿ ಜಡಧಿಯ ಅಂದ್ರೆ ಜಡಬುದ್ಧಿಯ, ಅದಕ್ಕೆ ಅರ್ಥ ಕೊಟ್ಟಿರೋದಿಲ್ಲಿ. ಯಾರು ಈ ತರಹ ಅಭವ್ಯರಿರ್ತಾರೋ, ದುಷ್ಟರಿರ್ತಾರೋ, ಅದರಲ್ಲಿ ಅತ್ಯಂತ ದುಷ್ಟ ಯಾರಿದ್ದಾನೋ ಅವನು ಅತ್ಯಂತ ಅಪಕೃಷ್ಟಸ್ಯ. ತಸ್ಯ ವಸ್ತುತೋ ಅರಮಣೀಂ ವ್ಯಾಕ್ರೋಶೀಂ ವಿಹಂತುಂ ಏಕೇ ಮುಖ್ಯಾಹ ರಮಣೀಯಾಂ ವ್ಯಾಕ್ರೋಶೀಂ ವಿದಧತೆ. ಅವನ ಅಂತಹ ದುಷ್ಟಾತಿ ದುಷ್ಟನ ತರ್ಕಗಳನ್ನ ಅಲ್ಲಗಳೆಯಲಿಕ್ಕೆ ಏಕೆ ಒಂದಿಷ್ಟು ಜನ ಸಿದ್ಧಾಂತಿಗಳು, ಒಂದಿಷ್ಟು ಜನ ಸತ್ಪುರುಷರು ಅವನ ಅರಮಣೀಯವಾದಂತಹ ತರ್ಕವನ್ನ ಅಲ್ಲಗಳೆಯಲು ಒಂದಿಷ್ಟು ಜನ ನಿಜವಾದ ವಿದ್ವಾಂಸರು, ನಿಜವಾದ ಸತ್ಪುರುಷರು ರಮಣೀಯವಾದಂತಹ ಮಂಗಲಕರವಾದಂತಹ ತರ್ಕವನ್ನು ಮುಂದಿಡ್ತಾ ಇದ್ದಾರೆ ಅಂತ ಸ್ವಲ್ಪ ಅರ್ಥ ವ್ಯತ್ಯಾಸದಲ್ಲಿ ಹೇಳಿದ್ದಾರೆ. ಅಂದರೆ ಅಲ್ಲೂ ಸೇರಿಸ್ಕೋಬಹುದು, ಅಲ್ಲೂ ಇದೇ ಥರದ ಅರ್ಥವನ್ನು ಮಾಡಬಹುದು ಶಿವಪರವಾಗಿಯೂ ಕೂಡ. ಜಡಧಿಯ ಇತ್ಯೇಕವಚನೇನ ಪೂರ್ವಪಕ್ಷಿಣ ತುಚ್ಛತ್ವಂ. ಜಡಧಿಯ ಅಂತ ಜಡಧೀನ ಜಡಬುದ್ಧಿಯ ಅಂತ ಏಕವಚನವನ್ನ ಹೇಳಿದ್ದಾರೆ. ಅದರಿಂದ ಪೂರ್ವ ಪಕ್ಷದವನ ಆ ದುಷ್ಟನ ತುಚ್ಛತ್ವ, ಅವನಿಗಷ್ಟು ಮರ್ಯಾದೆ ಕೊಡಬೇಕಿಲ್ಲ ಅಂತ ಹೇಳಿ ತುಚ್ಛತ್ವ. ಏಕೇ ಇತಿ ಬಹುವಚನೇನ ಸಿದ್ಧಾಂತಿನಾಂ ಅತಿ ಮಹತ್ವಂ ಸೂಚಿತಂ. ಏಕೇ ಅಂತ ಹೇಳಿರೋದು ಏಕಃ ಏಕೌ ಏಕೆ ಅಂತ ಪದ ಇರೋದು. ಏಕೆ ಅಂದರೆ ಒಂದಿಷ್ಟು ಜನ ಅಂತ. ಕನ್ನಡದಲ್ಲಿ ಕಷ್ಟ ಅದರ ಅನುವಾದ ಮಾಡುವುದು. ಒಂದಿಷ್ಟು ಜನ ಅಂತಲೇ ಮಾಡಬೇಕು, ಒಂದುಗಳು ಅಂತ ಹೇಳಬಹುದು. ಸರಿ ಇದರಲ್ಲ ಈ ಒಂದಿಷ್ಟು ಜನ ಅಂತ ಹೇಳಿರುವುದರಿಂದ ಸಿದ್ಧಾಂತಿಗಳ ಪಕ್ಷ ಬಲವತ್ತಾಗಿದೆ ಅಂತ ಸೂಚಿಸಿದ್ದಾರೆ ಅಂತನ್ನುವುದು ನಾಲ್ಕನೇ ಶ್ಲೋಕದ ಟೀಕೆ. ಐದನೇ ಶ್ಲೋಕ ಸಣ್ಣ ಅವತರಣಿಕೆ. ಏತು ಆತ್ಮಪ್ರತ್ಯಕ್ಷಂ ಅಪಹ್ನುವತೆ ತ್ರಯೀ ಚ ಅನ್ಯಥಾ ವರ್ಣಯಂತಿ ತೇ ಅನುಮಾನೇನೈವ ನಿರಾಕಾರ್ಯಾಃ. ಯಾರು ಪ್ರತ್ಯಕ್ಷವನ್ನ ಒಪ್ಪುವುದಿಲ್ಲವೋ ಮತ್ತು ಆಗಮವನ್ನ ವೇದವನ್ನ ಅಲ್ಲಗಳೆಯುತ್ತಾರೋ ಅವರನ್ನ ಖಂಡನೆ ಮಾಡಲಿಕ್ಕೆ ಅನುಮಾನವನ್ನೇ ಉಪಯೋಗಿಸಬೇಕು. ಇದು ವಾದದ ಭಾಷೆ, ಇದು ಸ್ವಲ್ಪ ಕಷ್ಟ ಆಗ್ಬೋದು.
ವಾದದಲ್ಲಿ ನೀವು ಬೇಕಾದ್ರೆ ಪ್ರತ್ಯಕ್ಷದಿಂದಲೂ ಒಬ್ಬನನ್ನ ಖಂಡಿಸಬಹುದು. ನೀನ್ ಹೇಳ್ತಾರೋಂಥದ್ದು ಪ್ರತ್ಯಕ್ಷ ವಿರೋಧ ಬರುತ್ತೆ ಅಂತ ಹೇಳಬಹುದು. ಇಲ್ಲದೇ ಇದ್ರೆ ನೀನ್ ಹೇಳ್ತಾರೋಂಥದ್ದು ಶ್ರುತಿಗೆ ವಿರೋಧ ಬರುತ್ತೆ ಅಂತ ಹೇಳಬಹುದು. ಇಲ್ಲಿ ಪ್ರತ್ಯಕ್ಷವನ್ನೂ ಒಪ್ತಾ ಇಲ್ಲ, ಶ್ರುತಿಯನ್ನೂ ಒಪ್ತಾ ಇಲ್ಲ ಅಂತನ್ನೋನನ್ನ ನೀವು ಯಾವ ತರಹ ಅವನತ್ರ ತರ್ಕ ಮಾಡಬೇಕು ಅಂದ್ರೆ ಅನುಮಾನವನ್ನ ಆಶ್ರಯಿಸಿಯೇ ತರ್ಕವನ್ನ ಮಾಡಬೇಕು. ಅನುಮಾನೇನೈವ ಅಂತ ಹೇಳಿದ್ದಾರೆ. ಏನದೋ ಅನುಮಾನ ಅಂತನ್ನೋದನ್ನ ನೋಡೋಣ.
ತಚ್ಚ ಅನುಮಾನಂ ಕ್ಷಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವದಿತಿ ಜಗದುದಯರಕ್ಷಾ ಪ್ರಲಯಕೃತ್ ಇತ್ಯನೇನ ಸೂಚಿತಂ. ಅನುಮಾನ ಹೇಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಲೋಕ ಅಂತನ್ನೋದು ತಚ್ಚಾಪ್ಯನುಮಾನಂ ಕ್ಷಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ವಾತ್ ಘಟವದಿತಿ ಜಗದುದಯ ರಕ್ಷಾ ಲಯ ಪ್ರಲಯಕೃತ್ ಇತ್ಯನೇನ ಸೂಚಿತಂ.
ಜಗತ್ತಂತನ್ನೋದು ಕ್ಲುಪ್ತ ವಸ್ತು, ಹೇಗೆ ಒಂದು ಮಡಕೆ ಇದ್ದ ಹಾಗೆ ಜಗತ್ತು ಅಂತನ್ನೋದು ಮಾಡಲ್ಪಟ್ಟಂತಹ ವಸ್ತು. ಮಾಡಲ್ಪಟ್ಟಂತಹ ವಸ್ತು ಅಂತ ಹೇಳದ್ಮೇಲೆ ಮಾಡುವಂಥವನು ಒಬ್ಬ ಬೇಕು ಅಂತನ್ನೋದು ಈ ತರ್ಕದ ಸರಣಿ. ಯಾಕೆ ಅದು ಮಾಡಲ್ಪಟ್ಟಿತು ಜಗತ್ತು? ಒಂದು ಮಡಕೆ ಹಾಗೆ ಜಗತ್ತು ಮಾಡಲ್ಪಟ್ಟರೆ ಅದರ ಪ್ರಯೋಜನ ಏನು ಅಂತೆಲ್ಲ ಆ ರೀತಿಯಲ್ಲಿ ನೋಡಿದ್ರೆ, ಈ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬಹುದು, ವಾದಿಗೆ ಸರಿಯಾಗಿ ಉತ್ತರವನ್ನು ಕೊಡಬಹುದು ಅಂತ. ತತ್ರ ಪೂರ್ವಶ್ಲೋಕೋಕ್ತ ವ್ಯಾಕ್ರೋಶಿ ಬೀಜ ಪ್ರತಿಕೂಲ ತರ್ಕಂ ಉದ್ಭಾವಯಂತಹ ಪೂರ್ವಪಕ್ಷಿಣಃ ನಿರಾಕುರ್ವನ್ ಸ್ತೌತಿ. ಹಿಂದಿನ ಶ್ಲೋಕದಲ್ಲಿ ಇದ್ದಂತಹ ಯಾವ ವ್ಯಾಕ್ರೋಶಿ ಇತ್ತೋ, ತರ್ಕವಿತ್ತೋ, ಅದನ್ನು ನಿರಾಕರಣೆ ಮಾಡಲಿಕ್ಕೋಸ್ಕರವಾಗಿ ಈ ಮುಂದಿನ ಶ್ಲೋಕವನ್ನ ಹೇಳಿದ್ದಾರೆ. ಅನುಕೂಲ ತರ್ಕವನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಥವಾ ಇನ್ನೊಂದು ಅರ್ಥ ಈ ಶ್ಲೋಕಕ್ಕೆ, ಯಾವ ತರದ ಕುತರ್ಕವನ್ನು ಮಾಡ್ತಾ ಇದ್ದಾರೆ ಅಂತ ಕೂಡ ಈ ಶ್ಲೋಕವನ್ನ ನಾವು ತಿಳ್ಕೋಬಹುದು ಅಂತ ಹೇಳಿದ್ದಾರೆ. ಕಿಮೀಹ ಕಿಂಕಾಯ ಸಖಲು ಕಿಮುಪಾಯ ತ್ರಿಭುವನಂ ಕಿಮಾಧಾರೋ ಧಾತ ಸೃಜತಿ ಕಿಮುಪಾದಾನ ಇತಿ ಚ ಅತರ್ಕ್ಯೈಶ್ಚರ್ಯೇ ತ್ವಯ್ಯನವಸುರ ತ್ವಯ್ಯನವಸರ ದುಸ್ಥೋ ಹತ ಧಿಯಃ ಕುತರ್ಕೋಯಂ ಕಾಂಶ್ಚನ್ ಮುಖರಯತಿ ಮೋಹಾಯ ಜಗತಃ. ಸರಳಾರ್ಥ, ಕಿಮೀಹ ಕಿಂ ಕಾಯ ಸ ಖಲು ಕಿಮುಪಾಯ ತ್ರಿಭುವನಂ ಕಿಂ ಆಧಾರ ಧಾತಾ ಸೃಜತಿ. ಇದು ಪೂರ್ವಪಕ್ಷಿಗಳು ಮಾಡ್ತಾ ಇರುವಂತಹ ಕುತರ್ಕ ಅಂತ ತಗೊಂಡ್ರೆ, ಯಾವ ಆಸೆಯಿಂದ, ಕಿಮೀಹ ಕಿಂ ಕಾಯ, ಯಾವ ದೇಹವನ್ನ ಹೊಂದಿ, ಕಿಂ ಉಪಾಯ, ಈಗ ಒಂದು ಮಡಕೆಯನ್ನು ಮಾಡಬೇಕಾದ್ರೆ ಒಂದು ಚಕ್ರ ಬೇಕು, ಒಂದು ಚಕ್ರವನ್ನು ತಿರುಗಿಸುವಂತಹ ದೊಣ್ಣೆ ಬೇಕು, ಆಮೇಲೆ ಮಣ್ಣು ಬೇಕು, ಆ ತರದ ಯಾವ ಉಪಾಯಗಳನ್ನು ಬಳಸಿದ್ದಾನೆ ಭಗವಂತ ತ್ರಿಭುವನವನ್ನ ಸೃಷ್ಟಿ ಮಾಡಲಿಕ್ಕೆ? ಕಿಂ ಆಧಾರ, ಯಾವುದರ ಮೇಲೆ? ಮಡಕೆಯನ್ನು ಮಾಡುವಂಥವನು ನೆಲದ ಮೇಲೆ ನಿಂತುಕೊಂಡು ಮಾಡ್ತಾ ಇದ್ದಾನೆ. ಈ ಭಗವಂತನಾದಂಥವನು, ಅವನಿಗೆ ಯಾವ ಆಧಾರ ಇತ್ತು? ಕಿಂ ಉಪಾದಾನ, ಯಾವುದನ್ನ ಉಪಾದಾನವಾಗಿ ಬಳಸಿಕೊಂಡು? ಮಡಕೆಯನ್ನು ಮಾಡುವಾಗ ಮಣ್ಣು ಉಪಾದಾನ, ಇಲ್ಲಿ ಯಾವುದು ಉಪಾದಾನ? ಇತಿ ಅತರ್ಕೈಶ್ಚರ್ಯೆ ಅಂತ ಕೂಡ ಇದೆ, ಅತರ್ಕೈಶ್ವರ್ಯೆ ಅಂತ ಕೂಡ ಇದೆ. ಅತರ್ಕೈಶ್ವರ್ಯೆ ಅಂತ ತಗೊಂಡ್ರೆ ತರ್ಕಕ್ಕೆ ಮೀರಿದಂತಹ ಐಶ್ವರ್ಯ ನಿನ್ನದ್ದು, ಇದರಲ್ಲಿ ಇಂತಹ ಕುತರ್ಕಗಳನ್ನ ಮಾಡ್ತಾ ಇದ್ದಾರೆ ಒಂದಿಷ್ಟು ಜನ ಮೂರ್ಖರು. ಅನವಸರ ದುಸ್ಥಃ, ಅದು ಮುಂದೆ ಗೊತ್ತಾಗುತ್ತೆ ಏನದು ಅಂತ. ಹತ ಧಿಯ, ಬುದ್ಧಿ ಕೆಟ್ಟಂತಹ ಜನ ಈ ತರಹ ತರ್ಕಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅಷ್ಟು ಮಾತ್ರ ಅಲ್ಲ, ತರ್ಕಗಳನ್ನು ಮಾಡಿ ಕಾಂಶಿನ್ ಮುಖರಯತಿ, ಬೇರೆಯವರನ್ನೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ. ಕಿಮಿತಿ ಹೇ ವರದೇತಿ ಪೂರ್ವಶ್ಲೋಕಾತ್ ಸಂಬೋಧನ ಅನುಷಂಗ. ಹಿಂದಿನ ಶ್ಲೋಕದಿಂದ ವರದ ಅಂತನೋ ಸಂಬೋಧನವನ್ನು ತಗೊಳ್ಳಿ. ತ್ವಯಿ ವಿಷಯೇ ಕುತರ್ಕಃ ತರ್ಕಾಭಾಸಃ ಕಾಂಶ್ಚಿತ್ ಹತಧಿಯಃ ಕಾನಪಿ ದುಷ್ಟಬುದ್ಧೀನ್ ಜಗತಃ ವಿಶ್ವಸ್ಯಾಪಿ ಮೋಹಾಯ ಅನ್ಯಥಾ ಪ್ರತಿಪತ್ತಯೇ ಮುಖರಯತಿ ವಾಚಾಲಾನ್ ಕರೋತಿ. ತರ್ಕದ ಆಭಾಸ, ನಿಜವಾಗಲೂ ತರ್ಕವಲ್ಲ ಅದು, ತರ್ಕದ ಹಾಗೆ ಕಾಣಿಸುತ್ತೆ. ಅಂತಹ ತರ್ಕಗಳನ್ನು ಉಪಯೋಗಿಸಿ ತಾವು ಸ್ವತಃ ದುಷ್ಟಬುದ್ಧಿಗಳು, ಬೇರೆಯವರನ್ನೂ ಕೂಡ ದಾರಿ ತಪ್ಪಿಸ್ತಾ ಇದ್ದಾರೆ. ದುಷ್ಟಬುದ್ಧೀನ್ ವಿಶ್ವಸ್ಯಾಪಿ ಮೋಹಾಯ ಅನ್ಯಥಾ ಪ್ರತಿಪತ್ತಯೇ, ಭಗವಂತನ ವಿಷಯದಲ್ಲಿ ಅನ್ಯಥಾ ಪ್ರತಿಪತ್ತಿ ಬರುವ ಹಾಗೆ ಮಾಡ್ತಾ ಇದ್ದಾರೆ. ಅನ್ಯಥಾ ಪ್ರತಿಪತ್ತಿ ಅಂತಂದ್ರೆ ಹೇಗಿದೆಯೋ ಭಗವಂತನ ಸ್ವರೂಪ ಹಾಗೆ ಹೇಳದೆ ಅದನ್ನ ವಿರುದ್ಧ ಮಾಡಿ ಹೇಳುವಂಥದ್ದು, ಅದು ಅನ್ಯಥಾ ಪ್ರತಿಪತ್ತಿ. ಜನರಿಗೆ ಭಗವಂತನ ವಿಷಯದಲ್ಲಿ, ಭಗವಂತನ ಐಶ್ವರ್ಯದ ವಿಷಯದಲ್ಲಿ ಅನ್ಯಥಾ ಪ್ರತಿಪತ್ತಿ ಬರುವ ಹಾಗೆ ಮಾಡ್ತಾ ಇದ್ದಾರೆ. ಮುಖರಯತಿ ವಾಚಾಲಾನ್ ಕರೋತಿ, ಅವರಲ್ಲಿ ಬರೀ ಬುದ್ಧಿ ಕೆಡಿಸೋದು ಮಾತ್ರವಲ್ಲ, ಬುದ್ಧಿ ಕೆಟ್ಟು ಅವರಿನ್ನಷ್ಟು ಮಾತಾಡುವ ಹಾಗೆ, ಕೆಟ್ಟದ್ದನ್ನೇ ಮಾತಾಡುವ ಹಾಗೆ ಮಾಡಿದ್ದಾರೆ ಒಂದಿಷ್ಟು ಜನ ದುಷ್ಟರು. ಕೀದೃಶೇ ತ್ವಯಿ, ನಿನ್ನ ವಿಷಯದಲ್ಲಿ ಮಾಡ್ತಾ ಇದ್ದಾರೆ, ಎಂತಹವನು ನೀನು ಅಂತಂದ್ರೆ ಅತರ್ಕ್ಯಂ ತರ್ಕ ಅಗೋಚರಂ ಐಶ್ವರ್ಯಂ ಯಸ್ಯ ತಸ್ಮಿನ್ ಸರ್ವತರ್ಕ ಅಗೋಚರೇ ತ್ವಯಿ, ತರ್ಕಕ್ಕೆ ಮೀರಿದಂತಹ ನಿನ್ನ ಸ್ವರೂಪ, ನಿನ್ನ ಐಶ್ವರ್ಯ, ಅಂತಹ ತರ್ಕಕ್ಕೆ ಮೀರಿದಂತಹ ಐಶ್ವರ್ಯವುಳ್ಳಂತಹ ನಿನ್ನ ವಿಷಯದಲ್ಲಿ ತರ್ಕಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಯಾವುದನ್ನ ತರ್ಕದಿಂದ ನಿಶ್ಚಯ ಮಾಡಬಾರದು ಆ ವಿಷಯದಲ್ಲಿ ತರ್ಕವನ್ನು ಉಪಯೋಗಿಸ್ತಾ ಇದ್ದಾರೆ. ಯಹ ಕಶ್ಚಿತ್ ತರ್ಕ ಸ್ವಾತಂತ್ರ್ಯೇಣ ಉಪನ್ಯಸ್ಯತೆ ಸರ್ವೋಪಿ ಆಭಾಸಃ ಇತ್ಯರ್ಥ. ಶ್ರುತಿಗೆ ಅನುಕೂಲವಾಗದಂತಹ ತರ್ಕ ಯಾವುದಿದೆಯೋ ಅದು ಸ್ವತಂತ್ರ ತರ್ಕ, ಅದಕ್ಕೆ ಬೆಲೆ ಇಲ್ಲ, ಅಂತಹ ತರ್ಕವನ್ನು ಉಪಯೋಗಿಸ್ತಾ ಇದ್ದಾರೆ ಇವರು. ಪ್ರಮಾಣಾನಾಂ ಸ್ವ ಗೋಚರ ಶೂರತ್ವಾತ್, ಸ್ವ ಅಗೋಚರೇ ಪ್ರಾಮಾಣ್ಯಾಭಾವೇ ಯುಕ್ತ ಏವೇತಿ ಭಾವ. ಇದು ಭಗವತ್ಪಾದರ ಉಪನಿಷತ್ ಭಾಷ್ಯದಲ್ಲಿ ಬರುವಂತಹ ವಿಷಯ. ಸ್ವವಿಷಯ ಶೂರಾಣಿ ಪ್ರಮಾಣಾನಿ ಅಂತ, ಪ್ರಮಾಣಗಳು ಅಂದ್ರೆ ಯಾವುದರಿಂದ ನಾವು ಜ್ಞಾನವನ್ನು ಗ್ರಹಿಸ್ತೀವೋ ಅವುಗಳು ಸ್ವವಿಷಯದಲ್ಲಿ ಶೂರವಾಗಿರುತ್ತವೆ. ಹೇಗೆ? ಇಂದ್ರಿಯಗಳು ಪ್ರಮಾಣ. ಕೆಂಪು ಬಣ್ಣ ಇತ್ತು, ನಾನು ಕೇಳಿ ಬಂದೆ ಅಂತ ಯಾರಾದರೂ ಹೇಳಿದ್ರೆ
ಅದು ಹೊಂದೋದಿಲ್ಲ, ನೋಡಿದೆಯಾ ಅಂತ ಕೇಳ್ತಾರೆ. ಇಂಪಾಗಿ ಹಾಡ್ದ, ಮುಟ್ಟಿ ಬಂದೆ ಅಂತ ಯಾರು ಹೇಳಲಿಕ್ಕೆ ಬರಲ್ಲ. ಕಿವಿಯ ವಿಷಯಕ್ಕೆ ಕಿವಿಯೇ ಪ್ರಮಾಣ, ಕಣ್ಣಿನ ವಿಷಯಕ್ಕೆ ರೂಪಕ್ಕೆ ಕಣ್ಣೇ ಪ್ರಮಾಣ. ಆ ತರಹ ಒಂದಿಷ್ಟು ವಿಷಯಗಳಿಗೆ ವೇದವೇ ಪ್ರಮಾಣ, ವೇದವನ್ನು ಬಿಟ್ಟು ಬೇರೆ ಯಾವುದು ಕೂಡ ಆ ವಿಷಯದಲ್ಲಿ ಮಾತನಾಡಲಿಕ್ಕೆ ಬರುವುದಿಲ್ಲ. ಹೇಗೆ ಪುನರ್ಜನ್ಮ ಇದೆಯಾ ಅದನ್ನು ಯಾರೂ ಪ್ರತ್ಯಕ್ಷವಾಗಿ ನೋಡಿಲ್ಲ. ಇವತ್ತು ಹೋದವನು ಮುಂದೆ ಈ ಗರ್ಭವನ್ನು ಸೇರಿದ ಅಂತ ಯಾರೂ ಪ್ರತ್ಯಕ್ಷವಾಗಿ ನೋಡಿಲ್ಲ. ಅನುಮಾನ ಮಾಡಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಪ್ರತ್ಯಕ್ಷ ಎಲ್ಲಾನ ನೋಡಿದ್ರೆ ಅನುಮಾನ ಮಾಡಬಹುದು ಇತ್ಯಾದಿ. ಕೊನೆಯಲ್ಲಿ ನಮಗೆ ಈ ವಿಷಯವನ್ನು ತಿಳ್ಕೋಬೇಕು ಅಂತಂದ್ರೆ ಎಲ್ಲಿ ತಿಳಿಬೇಕು? ವೇದ ಒಂದರಲ್ಲೇ ತಿಳಿಬೇಕು. ಮತ್ತೆ ಇಲ್ಲಿ ಭಗವಂತನ ಐಶ್ವರ್ಯದ ವಿಷಯ, ಈಶ್ವರನೊಬ್ಬ ಇದ್ದಾನೆ ಅಂತ ಹೇಳಿಕೊಡುವಂಥದ್ದು ವೇದ. ಅದನ್ನು ಹೋಗಿ ನಾವು ಪ್ರತ್ಯಕ್ಷದಿಂದಾಗಲಿ ಅನುಮಾನದಿಂದಾಗಲಿ ಸಿದ್ಧಿ ಮಾಡಲಿಕ್ಕೆ ಬರುವುದಿಲ್ಲ. ವಾದಿ ಯಾರಿದ್ದಾನೋ ಪೂರ್ವ ಪಕ್ಷದವನು, ಅವನು ಹೇಳ್ತಾ ಇರುವಂಥದ್ದು ಯಾವ ಇಚ್ಛೆಯಿಂದ ಮಾಡ್ದ, ಯಾವ ವಸ್ತುವನ್ನು ಉಪಯೋಗಿಸಿ ಮಾಡ್ದ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳೇನು ಕೇಳ್ತಾ ಇದ್ದಾನೋ. ವೇದವನ್ನ ಬಲ್ಲದೇ ಇರುವಂತಹ ಕಾರಣದಿಂದ, ಆ ಕಾರಣದಿಂದ ಈ ತರ್ಕಕ್ಕೆ ಬೆಲೆ ಇಲ್ಲ. ಕುತರ್ಕಮೇವ ಆಹ ಕಿಮೀಹ ಇತ್ಯಾದಿನ, ಕುತರ್ಕ ಏನು ಅಂತನ್ನುವುದನ್ನ ಕಿಮೀಹ ಅಂತನ್ನು ಭಾಗದಿಂದ ಹೇಳ್ತಾ ಇದ್ದಾರೆ. ಸಹ ಧಾತ ಪರಮೇಶ್ವರ ತ್ರಿಭುವನಂ ಸೃಜತೀತಿ ಸಿದ್ಧಾಂತಮನೂದ್ಯ ತತ್ರ ದೂಷಣ ಮಾಹ. ನೀವೇನೋ ಧಾತ ವಿಧಾತೃವು ಭಗವಂತನು ತ್ರಿಭುವನವನ್ನು ಮಾಡ್ತಾನೆ ಅಂತ ಹೇಳ್ತಿರಲ್ಲ. ಇಲ್ಲಿವರೆಗೂ ಅನುವಾದ ಹೇಳಿದ್ದನ್ನೇ ಮತ್ತೆ ಹೇಳೋದು. ಅಲ್ಲಿ ಒಂದು ದೂಷಣೆಯನ್ನು ಎತ್ತದು ಏನು? ಕಿಂತು ಕಾ ಇಹ ಚೇಷ್ಟಾ ಯಸ್ಯ ಇತಿ ಕಿಮೀಹ. ಯಾವ ಈಹೆ, ಯಾವ ಚೇಷ್ಟೆ, ಯಾವ ವ್ಯಾಪಾರದಿಂದ, ಯಾವ ಕೆಲಸದಿಂದ ಮಾಡಿದ ತ್ರಿಭುವನವನ್ನು? ಅದನ್ನೇನು ಕುದಿಸಿ ಮಾಡದ್ನ, ಅದನ್ನೇನು ಹುರಿದು ಮಾಡದ್ನ ಇತ್ಯಾದಿ. ಕಹ ಕಾಯ ಶರೀರಂ ಕರ್ತೃರೂಪಂ ಯಸ್ಯೇತಿ ಕಿಂಕಾಯ. ಯಾವ ಶರೀರವನ್ನು ಉಪಯೋಗಿಸಿ ಮಾಡಿದ ಪೂರ್ವಪಕ್ಷದನ್ನು ಕೇಳ್ತಾ ಇರೋದು ದುಷ್ಟ. ಕಹ ಉಪಾಯ ಸಹಕಾರಿ ಕಾರಣಂ ಅಸ್ಯೇತಿ ಕಿಂ ಉಪಾಯ. ಯಾವ ಯಾವ ಸಹಕಾರಿ ಕಾರಣಗಳಿದ್ದುವು? ಒಂದು ಕುಂಭಾರನಿಗೆ ಚಕ್ರ ಇದೆ, ಕೋಲಿದೆ, ಭಗವಂತನಿಗೆ ಏನಿತ್ತು? ಕಹ ಆಧಾರ ಅಧಿಕರಣ, ಯಾವುದರ ಮೇಲೆ ನಿಂತು ಅಥವಾ ಯಾವುದರ ಮೇಲೆ ಕೂತು? ಕಿಂ ಉಪಾದಾನ ಸಮವಾಯಿ ಕಾರಣ, ಭುವನ ಭುವನಾಕಾರೇಣ ನಿಷ್ಪಾದ್ಯಂ ಅಸ್ಯ ಇತಿ ಭಾವ. ಸಮವಾಯಿ ಕಾರಣ ಅಂದರೆ ಮಡಕೆಯೊಳಗೆ ಮಣ್ಣು ಸಮನ್ವಿತವಾಗಿದೆ, ಎಲ್ಲಿ ನೋಡಿದ್ರು ಮಣ್ಣು, ಮಣ್ಣಿಲ್ದಿದ್ರೆ ಮಡಿಕೆ ಇಲ್ಲ. ಒಂದು ಮಡಿಕೆಯಲ್ಲಿ ಮಣ್ಣಿನ ಭಾಗವನ್ನ ತೆಗೆದು ಹಾಕಿಬಿಟ್ಟು ಮಡಿಕೆ ಇರಬೇಕು ಅಂತ ಹೇಳಿದ್ರೆ ಆಗಲ್ಲ, ಅದು ಅದು ಸಮವಾಯಿ ಕಾರಣ. ಬಟ್ಟೆಯಲ್ಲಿ ನೂಲು ಸಮವಾಯಿ ಕಾರಣ, ಯಾಕೆಂದ್ರೆ ನೂಲನ್ನು ಬಿಚ್ಚುತ್ತಾ 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 ಬಂದ್ರೆ ಬಟ್ಟೆ ಇರಲ್ಲ, ಅದು ಸಮವಾಯಿ ಕಾರಣ. ಉಪಾದಾನ ಅಂತಂದ್ರೆ ಸಮವಾಯಿ ಕಾರಣ, ಯಾವುದು ಸಮವಾಯಿ ಕಾರಣವಿತ್ತು? ಯಾವುದನ್ನ ಉಪಯೋಗಿಸಿ ಭುವನದ ಆಕಾರವನ್ನ ಕೊಟ್ಟ? ಹೇಗೆ? ಕುಂಬಾರನು ಮಣ್ಣನ್ನು ಉಪಯೋಗಿಸಿ ಕುಂಭದ ಆಕೃತಿಯನ್ನು ಕೊಟ್ಟನೋ ಆ ತರಹ ತ್ರಿಭುವನವನ್ನ ಮಾಡುವಾಗ ಯಾವುದನ್ನ ಉಪಯೋಗಿಸಿದ? ಸರ್ವತ್ರ ಕಿಂ ಶಬ್ದ ಆಕ್ಷೇಪೆ, ಈ ಕಿಂ ಅಂತ ಕೇಳ್ತಾ ಇರೋದು ಆಕ್ಷೇಪವಾಗಿ ಅಂದ್ರೆ ಓಹೋ ಯಾವುದಿತ್ತು, ಎಲ್ಲಿ ಕೂತ ಅಂತೆಲ್ಲ ಕೇಳುವಾಗ ಅದು ಆಕ್ಷೇಪ. ಇತಿ ಶಬ್ದ ಪ್ರಕಾರಾರ್ಥ ಈ ತರಹ ಅಂತ ಹೇಳಲಿಕ್ಕೆ ಇತಿಯನ್ನು ಉಪಯೋಗಿಸಿದ್ದಾರೆ, ಶ್ಲೋಕದಲ್ಲಿದೆ ಅದು. ಚ ಶಬ್ದ ಶಂಕಾಂತರ ಸಮುಚ್ಚಯಾರ್ಥ, ಬರೀ ಇಷ್ಟು ಮಾತ್ರ ಅಲ್ಲ, ಇಷ್ಟು ಮಾತ್ರ ಪ್ರಶ್ನೆಗಳಲ್ಲ, ಈ ತರನ ಹಲವಾರು ಪ್ರಶ್ನೆಗಳನ್ನು ಎತ್ತಾರೆ ಕುತರ್ಕಿಗಳು. ಕುಲಾಲ ಹಿ ಘಟಂ ಕುರ್ವನ್ ಸ್ವಶರೀರೇಣ ವ್ಯಾಪ್ರಿಯ ಮಾಣೇನ. ಚೇಷ್ಟೆ ಅಂದ್ರೆ ಪ್ರಯತ್ನ. ಕುಂಭಕಾರ ತನ್ನ ದೇಹದ ವ್ಯಾಪಾರವನ್ನ ಉಪಯೋಗಿಸಿ ಚಕ್ರಭ್ರಮಣಾದಿ ಚೇಷ್ಟೆಯ ಚಕ್ರವನ್ನ ತಿರುಗಿಸುವಂತಹ ಕೆಲಸದಿಂದ ಸಲಿಲ ಸೂತ್ರಾದಿ ಉಪಾಯೇನ ನೀರು, ನೂಲು ಇತ್ಯಾದಿ. ನೂಲು ಏನಕ್ಕೆ ಅಂತಂದ್ರೆ ಅದನ್ನ ಘಟ ಸರಿಯಾದ ನುಣುಪಾಗಿ ಬರಬೇಕು ಅಂತಂದ್ರೆ ನೂಲನ್ನು ಉಪಯೋಗಿಸಬೇಕು. ಸಲಿಲ ಸೂತ್ರಾದಿ ಉಪಾಯೇನ ಚಕ್ರಾದವು ಆಧಾರೇ, ಚಕ್ರ ಭೂಮಿ ಇತ್ಯಾದಿ ಆಧಾರದ ಮೇಲೆ ಆಧಾರವನ್ನ ಇಟ್ಟುಕೊಂಡು ಅಂತ. ಮೃದಂ ಉಪಾದಾನಂ ಮೃದಂ ಉಪಾದಾನಭೂತಾಂ ಘಟಾಕಾರಂ ಘಟಾಕಾರಾಂ ಕರೋತಿ. ಉಪಾದಾನವನ್ನ ಮಣ್ಣನ್ನ ತಗೊಂಡು ಘಟದ ಆಕೃತಿಯನ್ನ ಪಡುತ್ತಾನೆ. ಆ ತರಹ ಇಲ್ಲೂ ಇದೆಯಾ ಅಂತ ಪೂರ್ವ ಪಕ್ಷದ ಒಂದು ಪ್ರಶ್ನೆ. ಏವಂ ಜಗತ್ಕರ್ತಾಪಿ ವಾಚ್ಯ, ಜಗತ್ಕರ್ತೃವೂ ಕೂಡ ಈ ತರಹ ಮಾಡುತ್ತಾನೆ ಅಂತಾದ್ರೆ ಮುಂದೆ ಇರೋದು ತಥಾಚ ಕುಲಾಲಾದಿ ವತ್ ಅನೀಶ್ವರ ಏವ ಇತ್ಯಭಿಪ್ರಾಯ. ಹೀಗಾದರೆ ಕುಂಭಕಾರನು ಹೇಗೆ ಅನೀಶ್ವರನೋ ಅದೇ ತರಹ ನಿಮ್ಮ ಈಶ್ವರನು ಕೂಡ ಅನೀಶ್ವರನು. ಯಾಕೆ? ಕುಂಭಕಾರನಿಗೆ ಮಣ್ಣು, ಅವನೇನು ಮಣ್ಣನ್ನು ತಯಾರಿಸುವುದಿಲ್ಲ, ಚಕ್ರವನ್ನ ಪ್ರಾಯ ಅವನೇನು ತಯಾರಿಸುವುದಿಲ್ಲ, ಸೂತ್ರವನ್ನ ಅವನೇನು ತಯಾರಿಸುವುದಿಲ್ಲ, ಮತ್ತೆ ಈ ಘಟವನ್ನ ಇನ್ನೊಬ್ಬನಿಗೋಸ್ಕರ ಮಾಡ್ತಾ ಇದ್ದಾನೆ, ಅವನಿಗೂ ಉಪಯೋಗಿಸ್ಬೋದು ಬೇರೆ ವಿಷಯ, ಆದರೆ ಮುಖ್ಯವಾಗಿ ಬೇರೆಯವ್ರಿಗೆ ಮಾಡ್ತಾ ಇರೋದು, ಈ ಕಾರಣದಿಂದ ಅವನೇನು ಈಶ್ವರ ಅಲ್ಲ. ಕುಂಬಾರನು ಹೇಗೋ ಆ ತರಹ ನಿಮ್ಮ ಈಶ್ವರನೂ ಕೂಡ ಈಶ್ವರನಲ್ಲ, ಇನ್ನೊಬ್ಬರಿಗೋಸ್ಕರವೇ ತ್ರಿಭುವನವನ್ನು ಮಾಡ್ತಾ ಇದ್ದಾನೆ. ಇದು ಇನ್ನೊಂದು ಹೇಳ್ತಾರೆ ಅನವಸ್ಥಾ ದೋಷ ಅಂತ. ಹೀಗೇನಾದರೂ ಒಪ್ಕೊಂಡ್ಬಿಟ್ರೆ ಈಶ್ವರ ತ್ರಿಭುವನವನ್ನ ಇನ್ನೊಬ್ಬನಿಗೋಸ್ಕರ ಮಾಡ್ತಾ ಇದ್ದಾನೆ, ಆ ಇನ್ನೊಬ್ಬನಿಗೋಸ್ಕರ ಇವನಿಂದ ಮಾಡಿಸ್ತಾ ಇದ್ದಾನೆ ಇತ್ಯಾದಿ ಇತ್ಯಾದಿ, ಅದರ ಇನ್ಫೈನೈಟ್ ರಿಗ್ರೆಷನ್ ಅಂತ ಹೇಳ್ತಾರೆ, ಅದು ನಿಲ್ಲುವುದಿಲ್ಲ. ಅನವಸ್ಥಾ ದೋಷ ಅಂತಂದು. ಘಟಾದಿ ತಥಾಚ ಕುಲಾಲಾದಿವತ್ ಅನೀಶ್ವರ ಏವ ಇತ್ಯಭಿಪ್ರಾಯ. ಘಟಾದಿ ದೃಷ್ಟಾಂತೇನ ಖಲು ಕ್ಷಿತ್ಯಾದೇಹೇ ಸಕರ್ತೃಕತ್ವಂ ಸಾಧ್ಯತೆ. ಈ ಕುಂಭಕಾರನ ಘಟದ ದೃಷ್ಟಾಂತ ಅಂದರೆ ಉದಾಹರಣೆಯನ್ನು ಕೊಟ್ಟು ಭೂಮಿಯು ಮಾಡಲ್ಪಟ್ಟಿದೆ ಅಂತನ್ನುವುದನ್ನು ಸಾಧಿಸಬಹುದು. ಹೇಗೆ ಒಬ್ಬ ಕುಂಬಾರ ಗಡಿಗೆಯನ್ನು ಮಾಡ್ತಾನೋ ಆ ತರಹ ಯಾರೋ ಒಬ್ಬರು ಲೋಕವನ್ನು ಮಾಡಿದ್ದಾರೆ, ತ್ರಿಭುವನವನ್ನು ಮಾಡಿದ್ದಾರೆ ಅಂತನೋ ಸಾಧ್ಯ ಆಗುತ್ತೆ ಹೇಳಲಿಕ್ಕೆ. ತಥಾಚ ಘಟಾದಿಕರ್ತರಿ ಕರ್ತೃತ್ವ ಔಪಯಿಕಂ ಯಾವತ್ ದೃಷ್ಟಂ ಕ್ಷತ್ಯಾದಿ ಕರ್ತರ್ಯಪಿ ತಾವತ್ ಅವಶ್ಯಂ ಸ್ವೀಕರ್ತವ್ಯಂ. ಘಟವನ್ನು ಮಾಡುವಂಥವನು ಯಾವುದ್ಯಾವುದೋ ವಸ್ತುಗಳ ಸಹಾಯವನ್ನು ತಗೊಳ್ತಾನಲ್ಲ, ನಿಮ್ಮ ಈಶ್ವರನೂ ಕೂಡ ಭುವನಕರಣದಲ್ಲಿ ಭುವನವನ್ನು ಮಾಡುವುದರಲ್ಲಿ ಬೇರೆಯವರ ಸಹಾಯವನ್ನು ತಗೊಳ್ಳೇಬೇಕು, ಅದಕ್ಕೆ ಅವನು ಈಶ್ವರ ಅಲ್ಲ. ಈಶ್ವರ ಅಂದರೆ ಯಾರು? ಸರ್ವಶಕ್ತ. ಇಲ್ಲಿ ಈಶ್ವರ ಏನಲ್ಲ ಅಂತನ್ನುವುದು ಕುತರ್ಕ. ಅವಶ್ಯವಾಗಿ ನೀವು ಒಪ್ಪಬೇಕು ಇದನ್ನ. ದೃಷ್ಟಾಂತಸ್ಯ ತುಲ್ಯತ್ವ, ಕುಂಬಾರನ ದೃಷ್ಟಾಂತವನ್ನ ಭಗವಂತನಿಗೆ ಅನ್ವಯಿಸಿದ್ರೆ ನೀವು ಒಪ್ಪಬೇಕು ಇದನ್ನ. ಯಾಕಂದ್ರೆ ಒಂದು ದೃಷ್ಟಾಂತದಲ್ಲಿ ಏನೇನಿದೆಯೋ ಅದನ್ನೆಲ್ಲ ಒಪ್ಪಬೇಕಾಗ್ಬರುತ್ತೆ. ತಥಾಚ ಉಭಯತಃ ಪಾಶಾ ರಜ್ಜು, ಇಲ್ಲಿ ಹೋದರೂ ಸಿಕ್ಕಾಕೊಳ್ತಾನೆ, ಆ ಕಡೆ ಹೋದರೂ ಸಿಕ್ಕಾಕೊಳ್ತಾನೆ ವಾದದಲ್ಲಿ. ಇದನ್ನ ಹಾರ್ನ್ಸ್ ಆಫ್ ಎ ಡೈಲಮಾ ಅಂತ ಹೇಳ್ತಾರೆ, ತರ್ಕದಲ್ಲಿ ಉಪಯೋಗಿಸುವಂತಹ. ಹೇಗೆ ಇದರಿಂದ ತಪ್ಪಿಸ್ಕೋಬಹುದು ಅಂದರೆ ಫಾಲ್ಸ್ ಡೈಲಮಾ ತರುವಂಥದ್ದು. ಹೀಗೆ ಮಾಡಿದ್ರೂ ತಪ್ಪು, ಹಾಗೆ ಮಾಡಿದ್ರೂ ತಪ್ಪು ಅಂತ ಎಷ್ಟೊಂದು ಸತಿ ಜನ ನಮಗೆ ಹೇಳಲಿಕ್ಕೆ ಬರ್ತಾರೆ. ವಿಷಯ ಬೇರೆನಾಗುತ್ತೆ, ಅದು ಹೇಗೆ ಮಾಡ್ತಾರೆ ನೋಡಿ. ಏನಕ್ಕದು ಎರಡು ಕಡೆ ಸಿಕ್ಕಾಕೊಳ್ತೀವಿ ಅಂತಂದ್ರೆ, ತದ್ ಅಂಗೀಕಾರೇ ಅಸ್ಮದಾದಿ ತುಲ್ಯತ್ವಾತ್ ಅನೀಶ್ವರತ್ವಂ. ಇದನ್ನ ಒಪ್ಕೊಂಡ್ಬಿಟ್ರೆ, ಈ ದೃಷ್ಟಾಂತವನ್ನು ಒಪ್ಕೊಂಡ್ಬಿಟ್ರೆ ನಮ್ಮ ತರಹವೇ ಈಶ್ವರನು ಕೂಡ. ಅನೀಶ್ವರ ಈಶ್ವರ ಅಂತ ಹೇಳ್ದಂಗೆ ನಮ್ಮ ತರಹವೇ ಬೇರೆ ಬೇರೆ ವಸ್ತುಗಳನ್ನು ಉಪಯೋಗಿಸಿ ಮಾಡ್ತಾನೆ, ಇನ್ನೊಬ್ಬನಿಗೋಸ್ಕರ ಮಾಡ್ತಾ ಇದ್ದಾನೆ ಅಂತ ಒಪ್ಪದಂಗಾಗುತ್ತೆ. ತತ್ ಅನಂಗೀಕಾರೇಚ ಕರ್ತೃತ್ವ ಅನುಪಪತ್ಯ ಅಸಿದ್ಧಿ ಏವ ಇತ್ಯೇವಂ ರೂಪ ಕುತರ್ಕ. ಒಪ್ಪದೇ ಹೋದರೆ, ಈ ದೃಷ್ಟಾಂತವನ್ನು ಒಪ್ಪದೇ ಹೋದರೆ ಏನಾಗುತ್ತೆ? ಭೂಮಿ ಅಂತನ್ನೋದೊಂದಿದೆ, ಮಾಡಲ್ಪಟ್ಟಿದೆ ಅಂತ ಒಪ್ಪಿದ್ದಾಯಿತು, ಮಾಡಲ್ಪಟ್ಟಿದೆ ಮಾಡುವಂಥವನು ಇಲ್ಲ ಅಂತ ಹೇಳಿದಂಗಾಯಿತು, ವಿರೋಧ ಬರುತ್ತೆ. ಈ ಕುತರ್ಕವನ್ನು ಹೇಗೆ ತಪ್ಪಿಸ್ಕೊಳ್ತೀರಿ? ಅದನ್ನ ಸಿದ್ಧಾಂತಂ ವದನ್ ಕುತರ್ಕಂ ವಿಶಿನಷ್ಟಿ. ಸಿದ್ಧಾಂತವನ್ನ ಹೇಳ್ತಾ ಪೂರ್ವಪಕ್ಷವನ್ನ ಉತ್ತರ ಕೊಡ್ತಾ ಇದ್ದಾರೆ. ಅನವಸರ ದುಸ್ಥಃ, ಇದು ನಿನ್ನ ಬುದ್ಧಿಗೆ ಇಟ್ಟುಕುವಂಥದ್ದಲ್ಲ, ಇದು ಶ್ರುತಿಯ ಪ್ರಾಮಾಣ್ಯದಿಂದ ಸಿದ್ಧಿಯಾಗುವಂಥದ್ದು. ಮುಂದೆ ಹೇಳ್ತಾರೆ, ನಾಸ್ತಿ ಅವಸರ ಅವಕಾಶೋ ಅಸ್ಯ ಇತಿ ಅನವಸರ ಅತ ಏವ ದುಸ್ಥಃ ದುಷ್ಟತ್ವೇನ ಸ್ಥಿತಃ. ಈ ನೀನು ಹೇಳ್ತಾ ಇರುವಂತಹ ತರ್ಕ ಇಲ್ಲಿ ಒಪ್ಪುವಂಥದ್ದಲ್ಲ, ನೀನು ಹೇಳ್ತಾ ಇರುವಂತಹ ದೃಷ್ಟಾಂತ ಇಲ್ಲಿ ಒಪ್ಪುವಂಥದ್ದಲ್ಲ. ಆ ಕಾರಣದಿಂದ ನಿನ್ನ ತರ್ಕವು ದುಸ್ಥವಾಗಿದೆ, ಒಪ್ಪಿಕೊಳ್ಳುವಂಥದ್ದಲ್ಲ. ಯಾಕೆ ಮುಂದೆ ವಿಚಿತ್ರ ನಾನಾಶಕ್ತಿ ಮಾಯಾವಶೇನ ಸರ್ವ ನಿರ್ಮಾತರಿ ಸರ್ವತರ್ಕ ಅಗೋಚರೇ ತ್ವಯಿ ನಾಸ್ತಿ ಕುತರ್ಕಾವಸರ ಇತ್ಯರ್ಥ. ಭಗವಂತಾದಂಥವನು ನಾನಾ ಶಕ್ತಿಗಳನ್ನು ಉಳ್ಳಂಥವನು, ಅವನ ಮಾಯೆ ಯಾರಿಗೂ ಎಟುಕುವುದಿಲ್ಲ, ಎಷ್ಟೇ ತರ್ಕ ಮಾಡಿದರೂ ಎಟುಕುವುದಿಲ್ಲ ಅಂಥವರಿಗೆ ಯಾರಿಗೂ ಕೂಡ. ಅಂತಹ ಭಗವಂತನ ವಿಷಯದಲ್ಲಿ ನಿನ್ನ ಕುತರ್ಕಕ್ಕೆ ಅವಕಾಶವಿಲ್ಲ. ತಥಾಚೋಕ್ತಂ ಅಚಿಂತ್ಯಾ ಖಲು ಈ ಭಾವಾ ನ ತಾನ್ ತರ್ಕೇಣ ಯೋಜಯೇತ್. ಯಾವ ಅಚಿಂತ್ಯ ವಿಷಯಗಳು ಇವೆಯೋ ಅವುಗಳನ್ನ ತರ್ಕದಿಂದ ತಿಳಿಯಲಿಕ್ಕೆ ಪ್ರಯತ್ನ ಪಡಬೇಡ. ಲೋಕಕ್ಕೆ ಈಶ್ವರ ಇದ್ದಾನೋ, ಪುನರ್ಜನ್ಮ ಇದೆಯೋ ಇತ್ಯಾದಿ ಇತ್ಯಾದಿ ಇದನ್ನು ತರ್ಕದಿಂದ ಸಿದ್ಧ ಮಾಡುವಂಥದ್ದಲ್ಲ, ವೇದದಿಂದ ತಿಳ್ಕೊಳ್ಳುವಂಥದ್ದು. ನಚ ಘಟಾಧಿಕರ್ತರಿ ಯಾವತ್ ದೃಷ್ಟಂ ತಾವತ್ ಕ್ಷಿತ್ಯಾದಿ ಕರ್ತರ್ಯಪಿ ಸಾಧನೀಯಂ. ನೀನು ಹೇಳಿದ್ದು ಘಟಕ್ಕೆ ಹೊಂದುತ್ತೆ, ಲೋಕಕರಣೆಗೆ ತ್ರಿಭುವನಕರಣೆಗೆ ಒಪ್ಪುವಂಥದ್ದಲ್ಲ. ನೀನು ಹೇಳ್ತಾರೋಂಥ ದೃಷ್ಟಾಂತ ಬರೀ ಲೌಕಿಕ ವಸ್ತುಗಳಿಗೆ ಸರಿ ಇದೆ, ಅದನ್ನು ಹೋಗಿ ಈಶ್ವರನಿಗೆ ಅನ್ವಯಿಸಬೇಡ. ವ್ಯಾಪ್ತಿ ವಿನಾ ಸಾಮಾನಾಧಿಕರಣ್ಯ ಮಾತ್ರಸ್ಯ ಅಸಾಧಕತ್ವಾತ್. ಇದೊಂಚೂರು ತರ್ಕದ ವಿಷಯ, ತುಂಬ ಗಹನವಾಗಿ ನೋಡೋದೆ ಬೇಕಿಲ್ಲ. ನಾವು ಇರೋ ವಿಷಯ ಏನು ಅಂದರೆ, ಇಲ್ಲಿ ಮನೆಯಲ್ಲಿ ಕಟ್ಟಿಗೆ ಉರಿಯುವಾಗ ಅಡಿಗೆ ಮನೆಯಲ್ಲಿ ಕಟ್ಟಿಗೆ ಉರಿಯುವಾಗ ಅವನಿಗೆ ಹೊಗೆ ಕಾಣಿಸ್ತು. ಪರ್ವತದಲ್ಲಿ ಹೊಗೆ ನೋಡ್ದ, ಅಗ್ನಿ ಇದೆ ಅಂತ ಹೇಳ್ದ. ಅದಕ್ಕೋಸ್ಕರ ಹೋಗಿ ಒಬ್ಬ ಮೂರ್ಖ ಇಲ್ಲಿ ಅಡಿಗೆ ಮನೆಯಲ್ಲಿ ಹೊಗೆ ಇದ್ರೆ ಅಡಿಗೆ ಮನೆಯಲ್ಲಿ ಏನೋ ತಯಾರಾಗ್ತಾ ಇದೆ, ನಾನು ತಿನ್ನಬಹುದು ಅಂತ ತಿಳ್ಕೊಳ್ತಾನಲ್ಲ, ಹಾಗೆ ಹೋಗಿ ಅಲ್ಲಿ ಗುಡ್ಡದ ಮೇಲೆ ಹೊಗೆ ಕಾಣಿಸ್ತಾ ಇದೆ, ನಾನು ಹೋಗಿ ಅಲ್ಲಿ ಊಟ ಮಾಡಬಹುದು ಅಂತ ಯಾರೂ ತಿಳ್ಕೊಳ್ಬಾರ್ದು. ದೃಷ್ಟಾಂತ ಒಂದೇ ಇರಬಹುದು, ಆದರೆ ದೃಷ್ಟಾಂತದ ಎಲ್ಲ ಅವಯವಗಳು ಒಂದೇ ತರಹ ಆಗಬೇಕು ಅಂತ ಇಲ್ಲ. ಇಲ್ಲಿ ಕುಂಭಕಾರ ಅನೀಶ್ವರ, ಅಲ್ಲಿ ಈಶ್ವರನೇ. ಅದು ಈಶ್ವರ ಆಗುವಂಥದ್ದು ನಿನ್ನ ತರ್ಕದಿಂದಲ್ಲ, ವೇದದಿಂದ. ಅದನ್ನು ಹೇಳ್ತಾರೆ, ಅನ್ಯಥಾ ಮಹಾನಸೆ, ಮಹಾನಸ ಅಂದರೆ ಮನೆ ಅಡಿಗೆ ಮನೆ, ಮಹಾನಸೆ ಧೂಮವಹ್ನ್ಯೋ ವ್ಯಾಪ್ತಿಗ್ರಹಣ ಸಮಯೇ ಇವ ವ್ಯಂಜನಾಧಿಮತ್ವಂ ಅಪಿ ದೃಷ್ಟಮಿತಿ ಪರ್ವತಾದಾವಪಿ ತದನುಮಾನಂ ಸ್ಯಾತ್. ಪರ್ವತದಲ್ಲೂ ವ್ಯಂಜನಗಳು, ನಾನು ತಿನ್ನುವಂತಹ ಸಾಂಬಾರು ಪಲ್ಯ ಎಲ್ಲ ಇರಬಹುದು ಅಂತ ತಿಳ್ಕೊಳ್ಳೋಕೆ ಶುರು ಮಾಡ್ತಾನೆ, ಹಾಗೆ ಮಾಡಬಾರದು. ತಸ್ಮಾತ್ ಸಾಧರ್ಮ್ಯ ಸಮಾ ಜಾತಿ ಏಷಾ. ಇದೊಂದು ತರ್ಕದ, ಈ ಕುತರ್ಕಕ್ಕೆ ಒಂದು ಹೆಸರಿದೆ, ಸಾಧರ್ಮ್ಯ ಸಮಾ. ದೃಷ್ಟಾಂತದ ಎಲ್ಲ ಅವಯವಗಳು ಒಪ್ಪದೆ ಹೋದರೆ ಅದನ್ನು ಸಾಧರ್ಮ್ಯ ಸಮಾ ಅಂತ ಹೇಳ್ತಾರೆ. ಜಾತಿ ಅಂತ ಸ್ವವ್ಯಾಘಾತಕತ್ವಾತ್ ಅನಂತರಂ. ಇದಕ್ಕೇನು ನಾವು ಉತ್ತರ ಕೊಡೋದು ಬೇಕಿಲ್ಲ, ಯಾಕೆಂದರೆ ತನ್ನನ್ನು ತಾನು ನಾಶ ಮಾಡುತ್ತೆ ಆ ತರ್ಕ. ಪರಾಂತರಾಂತಂ ಚಾತ್ರ ಸೂರಿಭಿ ಇತ್ಯು ಉಪರಮ್ಯತೆ. ಇದು ಈ ಕುತರ್ಕವನ್ನು ಅಲ್ಲಗಳೆಯಲಿಕ್ಕೆ ಪೂರ್ವ ಸೂರಿಗಳು, ನನಗಿಂತ ಮಹಾತ್ಮರು ಸಾಕಷ್ಟು ಜನ ಬರೆದಿಟ್ಟಿದ್ದು ಹೇಳಿಟ್ಟಿದ್ದು ಸಾಕಷ್ಟಿದೆ, ನಾನೇನು ಇದರಲ್ಲಿ ವಿಶೇಷವಾಗಿ ಹೇಳುವುದಿಲ್ಲ ಅಂತ ಹೇಳಿ ಈ ಐದನೆಯ ಶ್ಲೋಕದ ವ್ಯಾಖ್ಯಾನ ಮುಗಿಸಿದ್ದಾರೆ. ಮಧುಸೂದನ ಸರಸ್ವತಿಗಳು ಇಲ್ಲಿ ವಿರಾಮ ಮಾಡೋಣ. ನಾಳೆ ಎಲ್ಲರೂ ಸ್ವಸ್ತಿ. ಓಂ ಶಾಂತಿ ಶಾಂತಿ ಶಾಂತಿ.